ಸ್ತ್ರೀ ಭೂ ದುರ್ಗ ಅಂತ ಹೇಳಿ ಮೂರು ರೂಪಗಳು. ಇನ್ನೂ ಶಕ್ತಿಗಳಿವೆ, ಎಷ್ಟಿವೆ? ಒಂಬತ್ತಿವೆ. ಯಾವುದದು? ವಿಮಲ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ, ಯೋಗ, ತಥಾ ಆಮೇಲೆ ಅನುಗ್ರಹ. ಪ್ರತಿನಿತ್ಯದಲ್ಲಿ ಪೂಜೆ ಮಾಡ್ಬೇಕದನ್ನ, ಪೀಠ ಪೂಜೆ ಕಾಲಕ್ಕೆ ಮಾಡಬೇಕು. ಪೀಠ ಪೂಜೆ ಕಾಲಕ್ಕೆ ಪೀಠದಲ್ಲಿ ನಾವು ಸುಮ್ಮನೆ ಪೀಠ ಇಟ್ಬಿಟ್ರೆ ಪೀಠ ಆಗೋದಿಲ್ಲ. ಅದು ಯಾವ್ಯಾವ ದೇವತೆ ಅನುಸಂಧಾನ ಮಾಡ್ಬೇಕು ಆಗ ಪೀಠ. ವಿಮಲ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ, ಯೋಗ, ಆಮೇಲೆ ಪೃಥ್ವಿ, ತತ್ಯ, ಈಶಾನ, ಮಧ್ಯ ಅನುಗ್ರಹ ಅಂತ. ಅನುಗ್ರಹ ಸೇತಿ ಶಕ್ತಯ. ಅನುಗ್ರಹ ಶಕ್ತಿ ಮಧ್ಯದಲ್ಲಿದೆ, ಅದು ಎಂಟು ದಳದ ಕಮಲ. ಎಂಟು ದಳದ ಕಮಲ, ಮೊದಲು ಆರು ದಳದ ಕಮಲ. ಶ್ರೀ ಸೂರ್ಯ, ಚಂದ್ರ, ಅಗ್ನಿ, ಹಿಂದೆ ಶ್ರೀ, ಭೂ, ದುರ್ಗ, ಅದೇ ಶಕ್ತಿ. ಅದಾಯಿತು, ಅದು ಆರು ದಳದ ಕಮಲ ಆಯಿತು. ಮಧ್ಯೆ ಆತ್ಮನೇಮ, ಅಂತರಾತ್ಮ ನೇಮ, ಪರಮಾತ್ಮ ನೇಮ, ಜ್ಞಾನಾತ್ಮ ನೇಮ, ನಾಲ್ಕಾಯಿತು. ಅದರ ಒಳಗೆ ಎಂಟು ದಳದ ಕಮಲ, ಅದರಲ್ಲಿ ವಿಮಲ, ಉತ್ಕರ್ಷಣಿ, ಕ್ರಿಯಾ, ಜ್ಞಾನ, ಯೋಗ, ಪೃಥ್ವಿ, ಸತ್ಯ, ಈಶಾನ, ಮಧ್ಯ ಅನುಗ್ರಹ. ಅಲ್ಲಿ ಏನು ಮಾಡಬೇಕು? ಶ್ರೇಷ್ಠದೇವರನ್ನ ಆವಾಹನೆ ಮಾಡಬೇಕು. ಅದರ ಮಧ್ಯದಲ್ಲಿ ರತ್ನ ಯೋಗಪೀಠ ಸ್ವರೂಪದ ವಾಯುದೇವರನ್ನು, ಅದರ ಮಧ್ಯದಲ್ಲಿ ದೇವರನ್ನ ಆವಾಹನೆ ಮಾಡಿ ಪೂಜೆ ಮಾಡಬೇಕು. ಅದು ತಂತ್ರಸಾರದಲ್ಲಿ ಪೂಜೆ ಮಾಡೋ ವಿಧಾನ ಮತ್ತು ಪದ್ಯಮಾನದ ಟೀಕಾರ ಹೇಳಿರೋದು ಅದನ್ನು. ಅದನ್ನೆಲ್ಲ ಏನು ಮಾಡಿದ್ದಾರೆ ಈಗ ಪುರುಷರು? ಹೇಗೆ ಆರಾಧನೆ ಹಾಗೆ ಮಾಡಿದ್ದಾರೆ, ಇದಿಷ್ಟು ನೋಡಿದಾಗ ಗೊತ್ತಾಗುತ್ತೆ. ಹಾಗಲ್ಲ, ಹಾಗಲ್ಲ, ಮೊದಲು ರೂಪ ಎಲ್ಲಿರೋದು? ಹೃದಯದೊಳಗೆ. ಧ್ಯಾನ ಮಾಡೋಕ್ಕಾದ್ರೆ ಏನು ಮಾಡಬೇಕು? ರೂಮಧ್ಯದ ಕೇಂದ್ರ ಮಾಡಿಕೊಂಡು ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ ಇದು ಇದಿದ್ದಾಗೆ ಗುರಿ ಅಲ್ಲಿ. ಧ್ಯಾನ ಮಾಡೋದು ಹೃದಯಸ್ಥವಾದ ರೂಪ, ಗೊತ್ತಾಯ್ತಾ? ಚಿಂತನೆ ಮಾಡಬೇಕು ಇಲ್ಲಿಂದ, ಚಿಂತನೆ ಮಾಡಿ ರೂಮಧ್ಯ ಕೇಂದ್ರೀಕರಿಸ್ಬೇಕಾದ ಇಲ್ಲಿಂದ. ಗುರಿ ಅಲ್ಲಿದೆ, ಬಾಣ ಇಲ್ಲಿಂದ ಹೊಡಿತಾರೆ ಹಾಗೆ. ಹೃದಯದಲ್ಲಿರೋ ರೂಪ ಕಣ್ಣು ರೂಮಧ್ಯದಲ್ಲಿ ಶಕ್ತಿ ಇದ್ದವರು ಅಲ್ಲಿಂದ ಧ್ಯಾನ ಮಾಡಬೇಕು. ಅವಾಗ ಏನಾಗುತ್ತೆ? ಅದು ಏಕಾಗ್ರತೆ ಉಳಿಯುತ್ತೆ. ಇವರು ಏಕಾಗ್ರತೆ ಉಳಿಯೋದಿಲ್ಲ ಅಂತ. ಚಕ್ರಾಬ್ಜ ಮಂಡಲ, ಚಕ್ರಾಬ್ಜ ಮಂಡಲ ಒಂದು ಕ್ರಮ, ಇದೊಂದು ಕ್ರಮ. ಇದು ಎಲ್ಲದಕ್ಕೂ ಕಾಮನ್. ಇದು ಇದು ನಿತ್ಯ ಪೂಜೆಗೆ ಇದನ್ನು ಮಾಡಲೇಬೇಕು. ಮೊದಲು ಪೀಠ, ಪೀಠದ ಮೇಲೆ ಇಷ್ಟೇ ಅಲ್ಲ, ಪೀಠದಲ್ಲಿ ಚಕ್ರಾಬ್ಜ ಮಂಡಲ, ಅರ್ಥ ಆಯ್ತಾ? ಒಂದು ವಿಷಯ ಮಂಡಲ, ಮಧ್ಯದಲ್ಲಿ ಯೋಗಪೀಠ ಸ್ವರೂಪನಾದ ಪರಮಾತ್ಮ ಇವ್ರನ್ನ, ಅನಂತ, ಆಮೇಲೆ ಅಲ್ಲಿ ವಾಯುದೇವರು, ಅಲ್ಲಿ ನಾರಾಯಣ. ಅಲ್ಲಿಂದ ಪೂಜೆ ಶುರುವಾಗೋದು. ಆವಾಹನ ಅಂದ್ರೆ ಅಲ್ಲಿ ಆವಾಹನ ಮಾಡೋದು. ಅಲ್ಲಿ 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 ಮಾಡ್ಬೇಕು. ಅದೇ ಅದೇ ಆ ಸ್ಟೇಜಲ್ಲಿ ಮಾಡ್ಬೇಕು. ಎಲ್ಲಿ? ಯಾರು? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಏನಿರ್ತಾರೆ ಅಂದ್ರೆ ಭಗವಂತ ಅನಂತ ರೂಪ, ಒಂದು ರೂಪದ ಇಲ್ಲೇ ಇರ್ತಾನೆ, ಮತ್ತೆ ಯಥಾಪ್ರಕಾರ ಇನ್ನೊಂದು ರೂಪದಿಂದ ಬರ್ತಾ ಅನಂತ ರೂಪ ದೇವರಿಗೆ. ನಮ್ಮಲ್ಲಿ ಬಿಂಬರೂಪನ, ಬಿಂಬರೂಪ ನಮಗೆ ಗೊತ್ತಿಲ್ಲ ಅದರಿಂದಾಗಿನೆ ಅಲ್ಲ. ಪೂಜ್ಯ ಪೂಜಕ ಭಾವ, ತನ್ನ ತಾನೇ ಪೂಜೆ ಮಾಡ್ಕೊತಾನೆ ದೇವರು. ಯಾಕೆ ಕೈಯಿಂದ ಪೂಜೆ ಹೂ ಹಾಕ್ಬೇಕಾದ್ರೆ ಕೈಯೊಳಗೆ ಯಾರಿದ್ದಾರೆ? ಮತ್ತೆ ತಾನೇ ಬೆರಳೊಳಗೆ, ತಾನೇ ಹೂವಿನೊಳಗೆ, ತಾನೇ ಪ್ರತಿಭೆಯೊಳಗೆ, ತಾನೇ. ಸೊ ಪೂಜ್ಯ ಪೂಜಕ ಇಬ್ಬರು ಯಾರಾದರೂ ತಾನೇ. ಆ ರೀತಿ ಚಿಂತನೆ ಮಾಡಬೇಕು. ಉದಾಹರಣೆ, ಯಾರೋ ಮನೆ ದೇವ್ರ ಪೂಜೆಗೆ ಹೋಗಿರ್ತಾರೆ, ನಮ್ಗೆ ಅರ್ಥ ಆಗುತ್ತೆ. ಅದು ಎಲ್ಲ ಇವರೇ ಬರೀ ಕೈಲಿ ಹೋಗಿರ್ತಾನೆ ಅಷ್ಟೇ, ಸ್ನಾನ ಮಾಡ್ತಾನೆ, ಪೂಜೆ ಮಾಡ್ತಾನೆ. ಪ್ರತಿಯೊಂದು ಪಾತ್ರೆ ಅವ್ರದೇ, ಮಂಟಪ ಅವ್ರದೇ, ಸಾಲಿಗ್ರಾಮ ಅವ್ರದೇ, ಆಮೇಲಿರೋ ಹೂವುಗಳವ್ರದೇ, ತುಳಸಿ ಅವ್ರದೇ, ಎಲ್ಲ ಅವ್ರದೇ, ಪೂಜೆ ಮಾಡಿ ಬರ್ತಾರೆ. ಸೊ ವಸ್ತುಗಳು ಅವೆಲ್ಲ ಅವ್ರದೇ, ಅದೆಲ್ಲ ವಸ್ತುಗಳು ದೇವ್ರದೇ. ಈ ಹೂವನ್ನ ಯಾರು ಕೂಡ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೆಳೆಸೋದು ಯಾರು? ಅದನ್ನ ಪರಮಾತ್ಮ. ವಾಸನೆ ಯಾರು ಇಡ್ತಾರೆ ಅದರೊಳಗೆ? ದೇವರೇನೆ. ಸೊ ಸ್ವೀಕಾರ ಮಾಡೋದು ತಾನೇನೆ. ಆ ರೀತಿ ತಿಳ್ಕೊಂಡಾಗ ಅದು ಒಳ್ಳೆ ಪೂಜೆ, ಅದು ಓವರ್ ನೈಟ್ ಬರೋದಿಲ್ಲ, ಮಾಡಿ 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 ಅಭ್ಯಾಸ ಆದ್ಮೇಲೆ ಬರೋದು. ತತಃ ಸಮಾತಾಹ ಸಮಾದಾಯ ಕಾಲಿಂದ್ಯ ನಿರ್ವಿಶ್ಯ ಪುಲಿನಂ ವಿಹು ವಿಕಸತ್ ಕುಂದ ಸ್ವಂದಾರ ಸುರಭಿ ಅನಿಲ ಷಟ್ ಪದಂ. ಕೃಷ್ಣ ಏನ್ ಮಾಡ್ತಾರೆ? ಬಿಂಬರೂಪಿ, ಬಿಂಬರೂಪ ಗೊತ್ತಿಲ್ಲದಿರೋ ಪ್ರಶ್ನೆ ಬರೋದಿಲ್ಲ. ಬಿಂಬರೂಪ ಅಂತ ಬಿಂಬರೂಪ ಇಟ್ಕೊಳ್ಳೇಬೇಕು. ಜೊತೆಗೆ ಏನ್ ಮಾಡ್ಬೇಕಾಗ? ಕೃಷ್ಣ, ರಾಮ, ನರಸಿಂಹ, ವರಾಹ ಅನ್ನೆಲ್ಲ ಧ್ಯಾನ ಮಾಡ್ಬೇಕು. ಅದರಿಂದ ಏನಾಗುತ್ತೆ? ಬೇಗ ಬಿಂಬರೂಪ ಗೊತ್ತಾಗುತ್ತೆ. ಆ ರೀತಿ ಮಾಡೋದ್ರಿಂದ ಬಿಂಬರೂಪ ಜ್ಞಾನ ಬೇಗ ಬರುತ್ತೆ. ಆದ್ರಿಂದ ಎಲ್ಲರೂ ಅಭ್ಯಾಸ ಮಾಡ್ಕೋಬೇಕು. ಹರಿ, ಅದು ಹರಿ, ವಿಷ್ಣು, ಇವೆಲ್ಲ ಬಿಂಬರೂಪದ ಹೆಸರುಗಳಿದ್ದಾಗೆ ಗೊತ್ತಾಗೋವರೆಗೂ ಹರಿ ಅಂತ ಹಾಗೆ ಇಟ್ಟಿರ್ಬೇಕಲ್ಲ. ತಾವಿರ್ಭಿಧೂತ ಶೋಕಾಭಿ ಭಗವಾನ್ ಅಚ್ಯುತೋ ನೃಪ ವ್ಯರೋಚತ. ಆಮೇಲೆ ಪರಮಾತ್ಮ ವಿಧೂತ ಶೋಕಾಭಿ ತಾಭಿ, ಶೋಕ ಕಳ್ಕೊಂಡಂತಹ ಗೋಪಿಕಾ ಸ್ತ್ರೀಯರುಗಳ ಜೊತೆಗೆ ಭಗವಾನ್ ಭಗವಂತನಾದ ಅಚ್ಯುತ ನೃಪ, ಅಚ್ಯುತನಾದ ಕೃಷ್ಣ, ಅಚ್ಯುತ ಅಂತ ಹೇಳಿದ್ರಿಂದ ಅವ್ರು ಬಂದರೂ ಅಷ್ಟೇ, ಬರದೇ ಹೋದ್ರು ಕೃಷ್ಣನಿಗೆ ಏನು ಲಾಭ ಇಲ್ಲ. ಅವರಿಂದ ಕೃಷ್ಣನಿಗೆ ಲಾಭ ಇದೆ. ಅದಕ್ಕೆ ಅಚ್ಯುತ ಅವ್ರು ಹೇಳಿದ ಮಾತನ್ನೇ ಹೇಳ್ತಾರೆ. ಪತಿ ವಿಲಂಗೇತೆ ಹಿ ಅಚ್ಯುತ ಆಗತ ಅಂತ ಹೇಳಿದ್ರಲ್ಲ, ಆ ಮಾತನ್ನು ಹೇಳ್ತಾರೆ. ವ್ಯರೋಚತ ಅಧಿಕಂ ತಾತ ಪುರುಷ ಶಕ್ತಿಭಿರ್ಯಥ, ಕೃಷ್ಣ ಅವರೊಂದಿಗೆ ವಿಶೇಷವಾಗಿ ಶೋಭಿಸಿದ. ತತಃ ಸಮಾದಾಯ ಕಾಲಿಂದ್ಯ ನಿರ್ವಿಶ್ಯ ಪುಲಿನಂ ವಿಹು. ತನಂತರ ಕೃಷ್ಣ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಕಾಲಿಂದೆ ಅಂದ್ರೆ ಯಮುನಾ, ಯಮುನಾ ನದಿಯವಳಿಗೆ ತೀರ, ಪುಲಿನ ಅಂದ್ರೆ ಸುತ್ತ ಇರತಕ್ಕಂಥ ತೀರದ ಮರಳು. ಅಲ್ಲಿಗೆ ಹೋಗಿಬಿಟ್ಟು ವಿಕಸತ್ ಕುಂದಮಂದಾರ ಸುರಭಿ ಅನಿಲ ಷಟ್ಪದಂ, ಎಷ್ಟು ಚೆನ್ನಾಗಿತ್ತು ಪುಲಿನ ಅಂದ್ರೆ ವಿಕಸತ್ ಅರಳಿದಂತಹ ಕುಂದ ಜಾಜಿ, ಮಂದಾರ ಮಂದಾರ ಪುಷ್ಪ, ಮಂದಾರ ಪುಷ್ಪ, ಸುರಭಿ ಅವುಗಳ ಸುರಭಿಯಿಂದ ಪರಿಮಳದಿಂದ ಕೂಡಿದ ಅನಿಲ ವಾಯು, ಮತ್ತೆ ಷಟ್ಪದ ದುಂಬಿಗಳು, ಅಂಥ ವಾತಾವರಣ ಅಲ್ಲಿತ್ತು. ಅಲ್ಲಿ ಪರಿಶುದ್ಧ ಇವತ್ತಲ್ಲಿ ಹೋದ್ರೆ ಏನೇನೂ ಇಲ್ಲ, ಅಲ್ಲಿ ಭದ್ರತೆ ಇವತ್ತು ಹೋಗಿಬಿಟ್ರೆ ಅಲ್ಲಿ ದುರ್ವಾಸನೆ ಹೊಡಿತಾ ಇರುತ್ತೆ, ಹಾಳು ಮಾಡಿಬಿಟ್ಟಿದ್ದಾರೆ. ಅವತ್ತು ಹೇಗಿತ್ತು ಅಂದರೆ ನದಿಗಳಿಗೆ ಯಾಕೆ ಮಹತ್ವ, ಒಳ್ಳೆ ಪವಿತ್ರವಾದ ವಾತಾವರಣ, ದೇವಸ್ಥಾನ ನದಿಗಳು ಅವೆಲ್ಲ ಹೋಗಿಬಿಟ್ರೆ ಮನಸ್ಸೆಲ್ಲ ಶುದ್ಧ ಆಗಿಬಿಡ್ಬೇಕು. ಅದು ಹೇಗಿರಬೇಕಲ್ಲಿ ಅರಳಿದಂಥ ಹೂವುಗಳು, ಜಾಜಿ ಮಂದಾರಾದಿ ಹೂವುಗಳು, ಅವುಗಳ ಪರಿಮಳ, ಆದಮೇಲೆ ಬೀಸಿ ಬರತಕ್ಕಂಥ ಗಾಳಿ, ಅದಕ್ಕೋಸ್ಕರ ಬಂದಂತಹ ಷಟ್ಪದಗಳು. ಷಟ್ಪದ ಅಂದರೆ ಭ್ರಮರ, ಆರು ಆರು ಕಾಲು ಇರೋದ್ರಿಂದ ಷಟ್ಪದ ಅಂತ ಕರೀತಾರೆ. ವಿಕಸತ್ ಅಲ್ಲ, ಯಾವಾಗಲೂ ಕೂಡ ವಿಕಾಸ, ವಿಕಾಸ ವಿಕಾಸಗೊಳ್ಳೋದು ಅರಳೋದು, ವಿಕಚನೂ ಹೌದು ವಿಕಾಸನೂ ಹೌದು, ಅವೆಲ್ಲ ಪದೇ ಫುಲ್ಲ ಉತ್ಫುಲ್ಲ ಸಿನಾನಿಯಮ್ಸ್ ಅವೆಲ್ಲ ಕೂಡ ಪರ್ಯಾಯ ಪದಗಳು. ಗೊತ್ತಾಯ್ತು, ವಿಕಾಸಗೊಳ್ಳೋದು ಅಂದ್ರೆ ಅಗಲಗೊಳ್ಳೋದು ಅರಳೋದು ಅಂತಾನೆ ಅರ್ಥ. ವಿಕಸಿತ ಅದೇ ಹೇಳಿತ್ತು, ಅದಕ್ಕೆ ವಿಕಾಸ ಅಂತ ಹೇಳಿತ್ತಾರೆ. ವಿಲಾ ವಿಕಾಸ ಬೇರೆ, ವಿಕಚ ಅದು ಅರಳದೆ, ಅದೇ ರೀತಿ ಉತ್ಫುಲ್ಲ ಅದು ಅರಳದೆ. ಈ ಪದ ಉಪಯೋಗಿಸಿದ್ದು ಹಿಂದೆ ಬಂದಿತ್ತು, ನಿನ್ನೆ ಉತ್ಫುಲ್ಲ ಅಂತ ಬಂದಿತ್ತಾಗಲೇ. ಶರಚಂದ್ರಾಂಶು ಸಂದೋಹ ಯಾವಾಗ, ಇನ್ನು ಇಲ್ಲ ಬೆಳಗಿನ ಜಾವ ಆಗಿಲ್ಲ ಇನ್ನು ಹೇಳ್ತಾರೆ. ಆ ದುಂಬಿಗಳಿ ಲೆಕ್ಕ ಇಲ್ಲ, ಯಾಕೆಂದ್ರೆ ಅಲ್ಲಿ ತಾತ್ಪರ್ಯ ಏನು ಅಂದ್ರೆ ದುಂಬಿಗಳು ಬರಬಹುದು, ದುಂಬಿಗಳು ಬರೋ ಎಲಿಜಿಬಿಲಿಟಿ ಇದ್ರೂ ಸಾಕು, ದುಂಬಿಗಳು ಬರೋ ಆಕರ್ಷಣೆ ಬರೋದಾಗ್ಬಿಟ್ರೆ ಸಾಕೇ ಸಾಕು. ಮೇಲ್ಮೇ ಉದಾಹರಣೆಗೆ ನಮ್ಮಲ್ಲಿ ಕವಿಗಳೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ನಾಟಕ ಇದರಲ್ಲೆಲ್ಲ ಕೂಡ ಪುರಾಣಗಳಲ್ಲೂ ಕೂಡ ಯಾರೋ ಒಬ್ಬರು ಹೇಳ್ತಾರೆ, ಅಪ್ಪ ಮಂಜುಳವಾಣಿ ಅಂತ ಕರೆದು ಬಿಡ್ತಾರೆ, ಮಾತಾಡಿಲ್ಲ ಅವರು, ಅರ್ಥ ಆಯ್ತಾ, ಮಂಜುಳವಾಣಿ ಅಂತ ಕರೀತಾರೆ. ಹೇಗೆ ಗೊತ್ತಾ, ಅದು ಲಕ್ಷಣದಿಂದ ಗೊತ್ತಾಗುತ್ತೆ ಅಂತ, ಲಕ್ಷಣದಿಂದ ಮಾತು ಬರುತ್ತೋ ಇಲ್ವೋ ನಮಗೆ ಕಣ್ಣು ಕಾಣುತ್ತೆ ಅಲ್ಲ ಗೊತ್ತಾಗ್ಬಿಡುತ್ತೆ. ಹೇಗೆ ಈ ತೆಳ್ಳೋ ಶುರು ಮಾಡ್ತಾರೆ, ಓ ಕಣ್ಣು ಕಾಣೋದಿಲ್ಲ ಅಂತ ಗೊತ್ತಾಗುತ್ತೆ, ಹೌದಾನೆ. ಅದೇ ರೀತಿನೇ ಅವ್ರಿಗೆ ಹಾಡ್ಲಕ್ಕೆ ಬರುತ್ತೋ ಇಲ್ಲೋ, ಮಾತಾಡ್ಲಿಕ್ಕೆ ಬರುತ್ತೋ, ಇನ್ನೂ ಕೆಲವರು ನೋಡಿದ ತಕ್ಷಣ ಒಳ್ಳೆ ಸಂಗೀತಗಾರು ಅಂತ ಹೇಳ್ಬಿಡುತ್ತೆ ತಕ್ಷಣನೇ. ಫಸ್ಟ್ ಟೈಮ್ ನೋಡ್ತಿದ್ದಾರೆ, ಹಾಡೇ ಇಲ್ಲ ಏನೂ ಇಲ್ಲ, ಒಳ್ಳೆ ಹಾಡ್ತಾರೆ ಇವರು ಅಂತ ಹೇಳ್ತಾರೆ, ಲಕ್ಷಣ ಕಾಣುತ್ತಾಗಲೇ ಆ ಶಾಸ್ತ್ರ ಲಕ್ಷಣಗಳವೆಲ್ಲ ಕೂಡ. ಅದೇ ರೀತಿಯೇ ಎಂಥದ್ದು ಹೂವುಗಳು ಅಂತ ಕೇಳಿದ್ರೆ ದುಂಬಿಗಳು ಬಂದೇ ಬರುತ್ತಂಥ ಹೂವುಗಳು, ಅದನ್ನು ದೋಷ ಇಲ್ಲ. ಶರಚಂದ್ರಾಂಶು ಸಂದೋಹ ಧ್ವಸ್ತ ದೋಷ, ಇನ್ನು ನೋಡಿ ರಾತ್ರಿನೇ ಶರಚಂದ್ರ ಅಂತ ಹೇಳ್ತಿದ್ದಾರೆ, ಇನ್ನು ಹಗಲು ಬಂದಿಲ್ಲ. ಶರಚಂದ್ರಾಂಶು ಸಂದೋಹ ಧ್ವಸ್ತ ದೋಷ ತಮಃ ಶಿವಂ. ಶರಚಂದ್ರ ತುಂಬಾ ದಿನ ಶರಶ್ಚಂದ್ರ ಅಂತ ಅನ್ನಬಾರದು, ಶರದ್ ಋತು, ಶರಶ್ ಋತು ಅಲ್ಲ ಅದು, ಶರದ್ ಋತು ಶರತ್ ಚಂದ್ರ, ಶರತ್ ಪ್ಲಸ್ ಚ ಶರಚ ಅಂತಾಗುತ್ತೆ ಹೊರತು ಶರಶ್ಚ ಅಂತ ಆಗೋದಿಲ್ಲ. ಶರಚಂದ್ರ ಅಂಶು ಅಂದ್ರೆ ಕಿರಣಗಳು, ಸಂದೋಹ ಅಂದ್ರೆ ಗುಂಪು, ಅದರಿಂದ ಧ್ವಸ್ತ ಅಂದ್ರೆ ಪರಿಹಾರಗೊಂಡಂತಹ, ದೋಷಾತಮಃ ದೋಷ ಅಂದ್ರೆ ರಾತ್ರಿ, ತಮ ಅಂದ್ರೆ ಕತ್ತಲೆ, ಅಂದ್ರೆ ಶರತ್ಕಾಲದ ಚಂದ್ರನ ಕಿರಣಗಳ ಸಮೂಹದಿಂದ ರಾತ್ರಿಯ ಕತ್ತಲೆಲ್ಲ ಕಳೆದು ಹೋದಂತಹ, ಅದು ಬೆಳ್ಳು ಹೊಡಿತಾ ಇತ್ತು ಆ ಜಾಗದೊಳಗೆ. ರಾತ್ರಿ ಹೇಗೆ ಹೊಡೆಯುತ್ತೆ ಅಂದ್ರೆ ಚಂದ್ರನಿಂದಾಗಿ ಹೊಡಿತಾ ಇತ್ತು, ಬೇರೆ ಹೊಡೆಯೋದಿಲ್ಲ, ಶರತ್ಕಾಲದಲ್ಲಿ ಹೊಡೆಯುತ್ತೆ. ಅವು ಏನಿರೋ ಶರತ್ಕಾಲದಲ್ಲಿ ಏನಿರೋದಿಲ್ಲ, ಮೇಘಗಳಿರೋದಿಲ್ಲ, ನಿರಭ್ರವಾದ ಆಕಾಶ, ಎಲ್ಲಿ ನೋಡಿದ್ರು ಕೂಡ ಕ್ಲಿಯರ್ ಸ್ಕೈ. ಕೃಷ್ಣ ಕೃಷ್ಣ ಕೃಷ್ಣೇಹಾಯಸ್ತ ತರಲಾಚಿತ ಕೋಮಲವಾಲುಕಂ. ಶಿವಂ ಅಂದ್ರೆ ಮಂಗಳಕರವಾಗಿತ್ತು. ಕೃಷ್ಣ ಇಹಾಯಸ್ತ ತರಲ ಆಚಿತ ಕೋಮಲ ವಾಲುಕಂ, ವಾಲುಕಗಳು ಅಂತ ಹೇಳಿದ್ರೆ ಸಣ್ಣ ಮರಳಿನ ಕಣಗಳು, ಅದರಿಂದ ಕೂಡಿದೆ. ಮೊದಲನೇದಾಗಿ ಸಾಮಾನ್ಯವಾಗಿ ನದಿ ತೀರ ಸಮುದ್ರ ತೀರಕ್ಕೆ ಹೋಗಿಬಿಟ್ರೆ ಬೆಳೆದಂಗಿಳಿದ ಕಾಲಕ್ಕೆ ಮರಳೆಲ್ಲ ಹೇಗೆ ಕಾಣಿಸ್ತಾ ಇರುತ್ತೆ, ಪಳ 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 ಹೊಡಿತಾ ಇರುತ್ತೆ, ಅದು ಅದನ್ನು ಹೇಳ್ತಾರೆ. ಈಗ ಕೃಷ್ಣ ಇಹಾಯ ತತ ತರಲ ಅಚಿತ ಕೋಮಲ ವಾಲುಕಂ, ಇನ್ನು ಏನೇನಾಗಿತ್ತು ಅಂದ್ರೆ ಕೃಷ್ಣನ ಸಂಕಲ್ಪದಿಂದಾಗಿ ಶರದ ಶರತ್ಕಾಲೀನಶ್ಚ ಚಂದ್ರಸ್ಯ ಅಂಶವಃ ಕಿರಣಃ ತೇಷಾಂ ಸಂದೋಹಃ ದೈಹಿ ಧ್ವಸ್ತಂ ನಿರಸ್ತಂ ದೋಷಾತಮಃ ನಿಶಾಂಧಕಾರಃ ಯಸ್ಮಿನ್ ತತ್. ಶಿವಂ ಅಂದ್ರೆ ಸುಖಕರಂ, ಕೃಷ್ಣಸ್ಯ ಇಹಯ ಕೃಷ್ಣನ ಸಂಕಲ್ಪದಿಂದಾಗಿ ಆಯಸ್ತಃ ಆಯಾಸಂ ಪ್ರಾಪ್ತಃ ತರಲಃ ಲಘುತರಂಗಾ ತೈರಾಚಿತಃ ಇತಸ್ತತಃ ಪ್ರಸಾರಿತಃ. ಕೃಷ್ಣನ ವಿಹಾರದಿಂದಾಗಿ ಎಲ್ಲ ಕಡೆ ಹರಡಿದಂತಹ ಲಘು ತರಂಗಗಳು, ಚಿಕ್ಕ ಚಿಕ್ಕವಾದ ಅಲೆಗಳು, ನದಿಗಳಾದ ಸಮುದ್ರ ಆದರೆ ದೊಡ್ಡ ದೊಡ್ಡ ಅಲೆ ಬರೋದು, ನದಿಗಳಲ್ಲಿ ಲಘು ತರಂಗ ದೊಡ್ಡ ಅಲೆಗಳು ಬರೋದಿಲ್ಲ. ಲಘು ತರಂಗಾಹ ತೈರಾಚಿತಾಹ ಅಂದರೆ ಇತಸ್ತತಃ ಪ್ರಸಾರಿತಃ ಹರಡಲ್ಪಟ್ಟಂತಹ ಕೋಮಲಾಹ ವಾಲುಕಾಹ, ಕೋಮಲವಾದಂತಹ ವಾಲುಕಃ ಅಂದರೆ ದಪ್ಪ ಮರಳು ಬೇರೆ, ತಿಕ್ ತಿಕ್ ತಿನ್ನು ಮರಳು ಬೇರೆ. ಅಂಥ ಮರಳಿನಿಂದ ಸಿಕತಃ ಯಸ್ಮಿನ್ ತತ್ ಯಥ ಅಣುಸ್ತರಂಗೋ ಲೋಲಹ ಇತ್ಯಾದಿ. ಇದಿಷ್ಟು ಯಾವುದರ ವರ್ಣನೆ? ಯಮುನಾ ತೀರದಲ್ಲಿದ್ದಂಥ ಪುಲಿನ ಪ್ರಾಂತದ ವರ್ಣನೆ. ತದ್ದರ್ಶನ ಆಹ್ಲಾದ ವಿಧೂತ ಹೃದೃಜೋ ಮನೋರಥಾಂತಂ ಶ್ರುತಯೋ ಯಥಾ ಯಯುಹು ಸೈರುತ್ತರೀಯೈ ಕುಜ ಕುಂಕುಮಾಂಕಿತೈ ಅತೀ ಕೃಪತ್ ನಾಶನ ಮಹಾತ್ಮಬಂಧವೇ. ತದ್ದರ್ಶನ ಆಹ್ಲಾದ ವಿಧೂತ ಹೃದೃಜ ಮನೋರಥಾಂತಂ ಶ್ರುತಯ ಯಥಾ ಯಯುಹು ಸ್ವೈಹಿ ಉತ್ತರೀಯೈ ಕುಜ ಕುಂಕುಮಾಂಕಿತೈ ಅತೀಕೃಪತ್ ಯತೀಕೃಪನ್ ನಾಸ ಆಸನಂ ಆತ್ಮಬಂಧವೇ. ಆಗ ಅವರೇನ್ ಮಾಡಿದರಂತೆ, ತದ್ದರ್ಶನ ಆ ಕೃಷ್ಣನ ದರ್ಶನದಿಂದ ಉಂಟಾದ ಆಹ್ಲಾದ ಆನಂದದಿಂದ ವಿಧೂತ ಹೃದೃಜ ಮನಸ್ಸಿನ ವ್ಯಥೆಯನ್ನೆಲ್ಲ ಕಳ್ಕೊಂಡವರಾಗಿ ಮನೋರಥಾಂತಂ ಶ್ರುತಯೋ ಯಥಾ ಯಯುಹು. ಮನೋರಥ ಅಂದ್ರೆ ಬಯಕೆ, ಮನೋರಥ ಅಂದ್ರೆ ಬಯಕೆ ಪೂರ್ತಿಯಾಯಿತು. ಕೃಷ್ಣ ದರ್ಶನವಾಗಿದ್ದರಿಂದ ಮನೋರಥ ಪೂರ್ತಿಯಾಯಿತು. ಅದು ಹೇಗೆ? ಶ್ರುತಯೋ ಯಥಾ ಯಯುಹು, ಶ್ರುತಿಗಳೆಲ್ಲ ಹೇಗೆ ಹೇಗೆ ದೇವರು ಸ್ತೋತ್ರ ಮಾಡ್ತಾ ಮಾಡ್ತಾ ಕೃಷ್ಣ ದೇವರ ಕಡೆ ಹೋಗ್ಬೇಕೋ ಗೋಪಿಯರೆಲ್ಲ ಆ ಕಡೆ ಹೋದ್ರು ಅಂತ ಹೇಳ್ತಾರೆ. ಅಂದ್ರೆ ಗೋಪಿಕಾ ಸ್ತ್ರೀ ಎಂಥವರು ಇವರೆಲ್ಲ ಉತ್ತಮ ಸ್ತ್ರೀಯರಾದ್ರಿಂದ ಶ್ರುತಿಗಳಿಗೆ ಹೊಡಿಸ್ತಾ ಇದ್ದಾರೆ. ಅಂದ್ರೆ ಅವರ ಮನಸ್ಸಿನಲ್ಲಿ ನಿಜವಾಗ್ಲಿರೋದು ಜ್ಞಾನ, ಜ್ಞಾನ ಮತ್ತು ಭಕ್ತಿಗಳೇ ಹೊರತು ಕಾಮ ಅಂಬೋದು ಪ್ರಧಾನ ಅಲ್ಲ. ಭಕ್ತಿ ಪ್ರಧಾನ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತಗಳು ಕೊಡ್ತಾರೆ. ಶ್ರುತಯೋ ಯಥಾ ಯಯುಹು ಸ್ವೈಹಿ ಉತ್ತರೀಯೈಹಿ. ಸಾಮಾನ್ಯವಾಗಿ ಸ್ತ್ರೀಯರನ್ನ ಉಪನಿಷತ್ತಿಗೆ ಹೊಡಿಸೋ ಪದ್ಧತಿ ಇದೆ, ಮತ್ತು ವೇದಗಳಿಗೆ ಹೊಡಿಸೋ ಪದ್ಧತಿ ಇದೆ. ಮಧ್ಯೆ ಭಟ್ರು ಮದುವೆ ಆಗ್ತಾರಲ್ಲ, ಮದುವೆದಲ್ಲಿ ಹೇಳ್ತಾರೆ ಹಾಗೆ ಮದುವೆ ಆಗಿದ್ದು ಹೇಗಿತ್ತು ಅಂತ ಕೇಳಿದರೆ ಏನಂತ ಹೇಳಿದ್ದಾರಲ್ಲಿ, ವೇದ ವಿದ್ಯಾಂ ಅಂತ ಹೇಳಿದ್ದಾರೆ. ವೇದ ವಿದ್ಯೆಯನ್ನು ಪಡೆದರೆ ಹೇಗೋ ಹಾಗೆ ಮದುವೆ ಆದರು ಅಂತ ಹೇಳಿದ್ದಾರೆ. ಅದೇ ಒಳ್ಳೆ ಶಾಸ್ತ್ರೋಕ್ತವಾದ ದೃಷ್ಟಾಂತ. ಪುರುಷ ಅಲ್ಲಿ ವೇದ ವಿದ್ಯೆ, ಫಲಿತಾಂಶ ಬ್ರಹ್ಮಜ್ಞಾನ. ಅದು ಬ್ರಹ್ಮಜ್ಞಾನಿ ಮಧ್ವಾಚಾರ ಅವತಾರ ಮಾಡ್ತಾರೆ ಮುಂದೆ ಅಂತ ಹೇಳೋದಕ್ಕೆ ಅಂತ ಉಪಮೆಯನ್ನು ಕೊಡ್ತಾರೆ. ಇಲ್ಲೂ ಕೂಡ ಶ್ರುತಯ ಅಂತ ಹೇಳಿದ್ರು. ಸ್ವೈಹಿ ಉತ್ತರೀಯೈಹಿ, ಅವ್ರೇನ್ ಮಾಡಿದ್ರಂತೆ, ತಮ್ಮ ಉದ್ದ ಸೆರೆಗೆ ಹಾಸಿದ್ರು. ಕೃಷ್ಣ ಕೂಡ್ಬೇಕಲ್ಲ, ಈಗ ಬೇರೆ ಆಸನ ಏನೂ ಇಲ್ಲ, ತಮ್ಮ ಸೆರೆಗೆ ಹಾಸಿಬಿಟ್ರು. ಅದು ಹೇಗಿತ್ತು? ಕುಚ ಕುಂಕುಮಾಂಕಿತೈಹಿ, ಕುಂಕುಮದಿಂದ ಅಂಕಿತವಾಗಿತ್ತು. ಅತೀಕೃಪ ತಾಸನ ಮಾತ್ಮ ಬಂಧವೇ. ಇದು ಸ್ವಾರಸ್ಯ ಏನು ಅಂದ್ರೆ, ಬೇರೆ ಆಸನ ತರಕ್ಕೆ ಹೋಗಲಿಲ್ಲ, ತಮ್ಮ ಸೆರಗನ್ನೇ ಹಾಸಿಬಿಟ್ಟು ಕೃಷ್ಣನಿಗೆ ಸರ್ವಸಮರ್ಪಣೆ ಮಾಡ್ತಿದ್ದಾರೆ ಅಂತ. ಸಮರ್ಪಣೆನ ಎಲ್ಲರೂ ವಾಹನ ತರಲಕ್ಕೆ ಎದ್ದು ಹೋಗ್ತಿದ್ರು. ಹನುಮಂತ ಮಾಡಿದ್ದೇನು? ತಾವೇ ಬಂದು ನಿಂತ್ಕೊಂಡು ವಾಹನವಾಗಿಬಿಟ್ಟು. ಉಳಿದವರು ವಾಹನ ತರಲಕ್ಕೆ ಅಂತ ಅವ್ರು ಹೋದ್ರೆ ಹನುಮಂತ ರಾಮದೇವರು ಹೊತ್ಕೊಂಡು ನಿಂತ್ಕೊಂಡಾಗಿತ್ತು. ಆ ರೀತಿ ಇವರು ಏನ್ ಮಾಡಿ ಬೇರೆ ಆಸನ ತರಲಕ್ಕೆ ಅಂತ ಹೋಗ್ಲಿಲ್ಲ. ಎರಡು ಭಯ, ಕೃಷ್ಣ ಓಡೋದ್ರೆ ಕಷ್ಟ ಆದ ಒಂದು ಭಯ, ಇನ್ನೊಂದು ಭಯ ಅದು ಸಾಲದು. ಕೃಷ್ಣ ಏನ್ ಆಸನ ಕೊಟ್ಟರು ಕೂಡ ಮ್ಯಾಚಿಂಗ್ ಆಗೋದಿಲ್ಲ. ಏನ್ ಕೊಟ್ರೆ ವಾಸಿ? ತಮ್ಮನ್ನೇ ಕೊಟ್ಬಿಡ್ಬೇಕು ಅಂತ ಹೇಳಿಬಿಟ್ಟು ಆ ರೀತಿ ಮಾಡ್ತಾರೆ. ಸ್ವೈರುತ್ತರಿಯೈಹಿ ಕುಜ ಕುಂಕುಮಾಂಕಿತೈಹಿ ಅಚೀ ಕೃಪನ್ ಅಂದ್ರೆ ರಚನೆ ಮಾಡಿದರು ಆಸನಂ ಆತ್ಮ ಬಂಧ ಆತ್ಮ ಬಂಧು. ಕೃಷ್ಣ ಏನಂತ ಕರೀತಾರೆ? ಆತ್ಮ ಬಂಧು. ಆತ್ಮ ಬಂಧು ಅಂದ್ರೆ ಸ್ವರೂಪದ ಬಂಧು. ಉಳಿದವರೆಲ್ಲ ಬರ್ತಾರೆ ಹೋಗ್ತಾರೆ, ದೇವರು ಮಾತ್ರ ಏನಾಗಿರ್ತಾನೆ? ಅನಾದಿ ಕಾಲದ ಬಂಧು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಜೊತೆಗೆ ಎಂದೂ ಬಿಟ್ಟಿರದೇ ಇರತಕ್ಕಂಥವ್ರು ಯಾರು ಅಂದ್ರೆ ಪರಮಾತ್ಮ ಒಬ್ಬನೇ. ಅದು ಬಿಂಬರೂಪ ಇಲ್ಲದವರೇ ಬಂದು ಜೀವ ಬದುಕೋದಿಲ್ಲ. ಅದಕ್ಕೆ ದೇವರು ಯಾವಾಗಲೂ ನಮ್ಮ ಜೊತೆಗೆ ಯಾರಿರ್ತಾರೆ ಅಂತಾಯ್ತು? ನಾವು ಒಬ್ಬರೇ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಕೂಡ 24 ತಾಸು ಅನಾದಿ ಕಾಲ ಅನಂತ ಕಾಲದವರೆಗೆ ದೇವರು ನಮ್ಮ ಜೊತೆಗೆ ಇರ್ತಾರೆ. ಪ್ರತಿಯೊಂದು ಕಾರ್ಯಗಳನ್ನು ಮಾಡಿಸ್ತಾರೆ. ಆ ದೇವರ ಕಾರುಣ್ಯ ಎಷ್ಟು, ಆತನ ಅನುಗ್ರಹ ಎಷ್ಟು ಅಂತ ಹೇಳೋದು ಒಳ್ಳೆ ಸಾಕ್ಷಿ ಇದು. ಗೊತ್ತಾಯ್ತಾ? ಅಲ್ಲಿಗಿರಲಿ, ನಾಳೆ ದಿವಸ ಮುಂದೆ ಇನ್ನು ಮುಗಿದಿಲ್ಲ. ಇಂದ ರಾಸಕ್ರೀಡೆ ಎಲ್ಲ ವರ್ಣನೆ ಮಾಡ್ತಾರೆ ನೋಡ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಸಹ ಚಮಹಂ ತೇನ.